ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ವಿವಿಧ ಸಂಶೋಧನಾ ಪತ್ರಿಕೆಗಳಲ್ಲಿ ಕಳೆದ ವಾರ ಪ್ರಕಟವಾಗಿದ್ದಂತಹ ಪ್ರಬಂಧಗಳಲ್ಲಿ ಕೆಲವನ್ನು ಆಯ್ದು ಅವುಗಳ ಸಾರಾಂಶವನ್ನು ನಾವು ನಿಮಗೆ ಇಂದು ಕೇಳಿಸುತ್ತಿದ್ದೇವೆ. ಸಂಚಿಕೆ 51, ಆಗಸ್ಟ್ 26, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ಕುರುಡುಗಳೆಯುವ ಚಿಕಿತ್ಸೆ, ಶಾವಿಗೆಯನ್ನು ಬಾಗಿಸುವುದು ಹೇಗೆ, ಸಿಡಿಯದ ಬ್ಯಾಟರಿ ಹಾಗೂ ಬೆಣ್ಣೆ, ತುಂತುರು ಸುದ್ದಿಗಳು ಹಾಗೂ ಅನುವಂಶೀಯ ರೋಗಕ್ಕೊಂದು ಬ್ಯಾಕ್ಟೀರಿಯಾ ಚಿಕಿತ್ಸೆ. ಕುರುಡುಗಳೆಯುವ ಚಿಕಿತ್ಸೆ. ಬೆಳೆದ ಮೇಲೆ ಗಿಡವನ್ನು ಬಾಗಿಸಲಾಗದು ಎನ್ನುವ ಮಾತನ್ನ ಕೇಳಿದ್ದೇವೆ. ಇದರರ್ಥ ಇಷ್ಟೇ: ಬೆಳವಣಿಗೆ ಎನ್ನುವುದು ಹಿಂದೆ ಮರಳಲಾಗದಂತಹ ಒಂದು ಪಯಣ. ಒಮ್ಮೆ ಬೆಳೆದರೆ ಮರಳಿ ಪೂರ್ವಸ್ಥಿತಿಗೆ ಹೋಗುವ ಮಾತೇ ಇಲ್ಲ. ಹಾಗೆಯೇ ಇಷ್ಟು ಬೆಳೆದರೂ ಬುದ್ಧಿ ಮಾತ್ರ ಬೆಳೆಯಲಿಲ್ಲವಲ್ಲ ಅಂತ ಪ್ರೀತಿಯಿಂದಲೋ ಅಸಹನೆಯಿಂದಲೋ ಬಯಸಿಕೊಂಡದ್ದು ಉಂಟು. ಬೆಳೆದ ಮೇಲೆ ಬುದ್ಧಿ ಬೆಳೆಯುವುದಿಲ್ಲ ಎನ್ನುವ ಸೂಚ್ಯಾರ್ಥವೂ ಇದರಲ್ಲಿ ಇದೆ ಎನ್ನಬಹುದು. ಮನುಷ್ಯನಂತಹ ಸ್ತನಿಗಳ ಮಟ್ಟಿಗೆ ಇವೆರಡೂ ಮಾತುಗಳು ಒಂದು ರೀತಿಯಲ್ಲಿ ಸತ್ಯವೇ. ಸ್ತನಿಗಳ ಮಿದುಳು ಬಾಲ್ಯದಲ್ಲಿ ಸರಾಗವಾಗಿ ಬೆಳೆಯುತ್ತದೆ, ಆದರೆ ದೊಡ್ಡವರಾದ ಮೇಲೆ ಇದು ಬೆಳವಣಿಗೆಯನ್ನು ಕಾಣುವುದೇ ಇಲ್ಲ. ಇದು ಹಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯಾವುದೇ ಕಾರಣಕ್ಕೆ ಬಾಲ್ಯದಲ್ಲಿ ನರಮಂಡಲದ ಯಾವುದೇ ಭಾಗವು ಸರಿಯಾಗಿ ಬೆಳೆಯದೆ ಹೋದರೂ ಆ ಅಂಗ ಊನವಾಗಿರುತ್ತದೆ. ಕುರುಡು, ಕಿವುಡು, ಅಷ್ಟಾವಕ್ರವಾದ ಬೆರಳುಗಳು, ಮಂದಬುದ್ಧಿ ಮುಂತಾದ ಹಲವು ದೋಷಗಳು ಹೀಗೆ ನರಮಂಡಲ ಸರಿಯಾಗಿ ಬೆಳೆಯದ್ದರಿಂದ ಆಗುವುದುಂಟು. ದೊಡ್ಡವರಲ್ಲೂ ಮಿದುಳು ಬೆಳೆಯುವಂತಿದ್ದರೆ ಬಹುಶಃ ಹೀಗೆಲ್ಲ ತೊಂದರೆಗಳು ಕಡಿಮೆ ಆಗುತ್ತಿದ್ದವೋ ಏನೋ. ಚರ್ಮ ಹರಿದಾಗ ಹೊಸ ಚರ್ಮ ಬೆಳೆದರೂ ಹೊಸ ನರ ಬೆಳೆಯುವುದು ಕಷ್ಟ. ಕಣ್ಣಿನಲ್ಲೂ ಅಷ್ಟೇ, ಬೆಳಕನ್ನು ಗ್ರಹಿಸುವ ನರಕೋಶಗಳು ಸತ್ತಾಗ ಅವುಗಳ ಜಾಗದಲ್ಲಿ ಹೊಸ ಕೋಶಗಳು ಬೆಳೆಯುವುದಿಲ್ಲ. ಇಂತಹ ಹಲವು ದೋಷಗಳನ್ನು ನಾವು ತಿದ್ದಬಹುದಿತ್ತು. ಇದು ಅದುವೂ ಸಾಧ್ಯ ಎನ್ನುವ ಸುದ್ದಿಯನ್ನು ಕಳೆದ ವಾರ ನೇಚರ್ ಪತ್ರಿಕೆ ಪ್ರಕಟಿಸಿದೆ. ನ್ಯೂಯಾರ್ಕಿನಲ್ಲಿರುವ ಐಕಾನ್ ವೈದ್ಯಕೀಯ ಶಾಲೆಯ ನರವಿಜ್ಞಾನಿ ಬೋ ಶೆನ್ ಮತ್ತು ಸಂಗಡಿಗರು ಸಾಮಾನ್ಯವಾಗಿ ದೊಡ್ಡ ಇಲಿಗಳಲ್ಲಿ ಬೆಳೆಯದೇ ಇರುವಂತಹ ನರಕೋಶಗಳನ್ನು ಮತ್ತೆ ಬೆಳೆಯುವಂತೆ ಮಾಡಿದ್ದಾರೆಂದು ನೇಚರ್ ಪತ್ರಿಕೆ ವರದಿ ಮಾಡಿದೆ. ಇಲಿಗಳು ನಮ್ಮಂತೆ ಸ್ತನಿಗಳು. ಸ್ತನಿಗಳ ಕಣ್ಣುಗಳಿಗೊಂದು ಕೊರತೆ ಇದೆ. ಕಣ್ಣಿನ ಒಳಭಾಗದಲ್ಲಿರುವ ಪರದೆಯಲ್ಲಿ ರಾಡ್ ಮತ್ತು ಕೋನು, ಇವನ್ನು ನಾವು ಕನ್ನಡದಲ್ಲಿ ದಂಡ ಹಾಗೂ ಶಂಕು ಕೋಶಗಳು ಎನ್ನುತ್ತೇವೆ, ಇರುತ್ತದೆ. ಇವುಗಳಲ್ಲಿ ಬೆಳಕನ್ನು ಗ್ರಹಿಸುವ ರಾಸಾಯನಿಕ ಇರುತ್ತದೆ. ಬೆಳಕು ಬಿದ್ದಾಗ ಈ ರಾಸಾಯನಿಕದಲ್ಲಾಗುವ ಬದಲಾವಣೆ ವಿದ್ಯುತ್ ಸಂಕೇತವನ್ನು ಹರಿಸುತ್ತದೆ, ಹೊರಗಿನ ಚಿತ್ರವನ್ನು ನಮಗೆ ಕಾಣಿಸುತ್ತದೆ. ಬೆಳಕನ್ನು ಗ್ರಹಿಸುವ ಈ ನರಕೋಶಗಳು ಒಮ್ಮೆ ಸತ್ತರೆ ಮತ್ತೆ ಬಾರವು, ಅಥವಾ ಅವು ಹುಟ್ಟದೇ ಇದ್ದರೂ ಅಷ್ಟೇ ಮತ್ತೆ ಅವು ಬೆಳೆಯುವಂತೆ ಮಾಡುವುದು ಕಷ್ಟ. ಹೀಗೆ ಈ ಕೋಶಗಳು ಬೆಳೆಯದೇ ಇರುವುದು ಕೂಡ ಹುಟ್ಟುಗುರುಡಿಗೆ ಒಂದು ಕಾರಣ. ಆದರೆ ಜೀಬ್ರಾ ಮೀನು ಎಂಬ ಒಂದು ಮೀನಿದೆ, ಅದರಲ್ಲಿ ಹೀಗಲ್ಲ. ಅದರ ಕಣ್ಣಿನಲ್ಲಿರುವ ನರಕೋಶಗಳು ಸತ್ತರೂ ಮತ್ತೆ ಅವುಗಳ ಜಾಗದಲ್ಲಿ ಹೊಸ ಕೋಶಗಳು ತುಂಬಿಕೊಳ್ಳುತ್ತವೆ. ಪರದೆಯ ಬುಡದಲ್ಲಿ ಇರುವ ಮ್ಯುಲ್ಲರ್ ಗ್ಲಿಯಾ ಎನ್ನುವ ಜೀವಕೋಶಗಳು ಈ ಹೊಸ ಜೀವಕೋಶಗಳನ್ನು ಸೃಷ್ಟಿಸುತ್ತವೆ. ಕಣ್ಣ ಪರದೆಗೆ ಗಾಯವಾದಾಗ ಇವು ತಕ್ಷಣವೇ ಹೊಸ ಜೀವಕೋಶಗಳನ್ನು ಸೃಷ್ಟಿಸಿ ದುರಸ್ತಿ ಮಾಡಿಕೊಳ್ಳುತ್ತವೆ. ಇಂತಹ ಮ್ಯುಲ್ಲರ್ ಕೋಶಗಳು ಇಲಿ ಮತ್ತು ಮನುಷ್ಯರಲ್ಲಿಯೂ ಇವೆ. ಆದರೂ ಮನುಷ್ಯರಲ್ಲಿ ನರಕೋಶಗಳು ನಾಶವಾದರೆ ದೃಷ್ಟಿ ನಾಶವಾಗುತ್ತದೆಯೇ ಹೊರತು ಹೊಸ ನರಕೋಶಗಳು ಹುಟ್ಟಿಬರುವುದಿಲ್ಲ. ಹೀಗೇಕೆ ಮನುಷ್ಯರಲ್ಲಿರುವ ಮ್ಯುಲ್ಲರ್ ಗ್ಲಿಯಾ ಕೋಶಗಳನ್ನು ಹೊಸ ನರಕೋಶಗಳನ್ನು ಸೃಷ್ಟಿಸುವಂತೆ ಪ್ರೇರೇಪಿಸಬಹುದೇ? ಹಾಗೆ ಮಾಡಿದಾಗ ತೆರವಾದ ನರಕೋಶಗಳ ಜಾಗೆ ತುಂಬಿಕೊಳ್ಳುವುದೇ? ಜೀಬ್ರಾ ಮೀನಿನಲ್ಲಿರುವ ಮ್ಯುಲ್ಲರ್ ಗ್ಲಿಯಾ ಕೋಶಗಳಿಗೂ ಸ್ತನಿಗಳಲ್ಲಿರುವ ಮ್ಯುಲ್ಲರ್ ಗ್ಲಿಯಾ ಕೋಶಗಳಿಗೂ ಇರುವ ವ್ಯತ್ಯಾಸವೇ ಇದಕ್ಕೆ ಕಾರಣವಿರಬಹುದೇ? ಹಾ, ಹೀಗೊಂದು ವ್ಯತ್ಯಾಸವನ್ನು ಗುರುತಿಸಲಾಗಿದೆ. ಮೀನುಗಳಲ್ಲಿ ಕಣ್ಣಿನ ಪರದೆಗೆ ಗಾಯವಾಗದಿದ್ದರೂ ಮ್ಯುಲ್ಲರ್ ಕೋಶಗಳು ಜೀವಕೋಶಗಳನ್ನು ಹುಟ್ಟಿಸುವಂತೆ ಮಾಡಬಹುದು. ಬೀಟಾ ಕ್ಯಾಟನಿನ್ ಎನ್ನುವ ರಾಸಾಯನಿಕ ಇದನ್ನು ಮಾಡುತ್ತದೆ. ಇದು ಸ್ತನಿಗಳಲ್ಲಿಯೂ ಮ್ಯುಲ್ಲರ್ ಕೋಶಗಳನ್ನು ಪ್ರಚೋದಿಸಬಲ್ಲುದೆ? ಈ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳಲು ಬೋಷೆ ತಂಡ ಇಲಿಗಳಲ್ಲಿ ಪ್ರಯೋಗ ಮಾಡಿತು. ಇಲಿಗಳ ಕಣ್ಣ ಪರದೆಯಲ್ಲಿರುವ ಜೀವಕೋಶಗಳಲ್ಲಿ ಎರಡು ಜೀನ್ಗಳು ಇಲ್ಲದಿದ್ದರೆ ಅವು ಹುಟ್ಟಾಕುರುಡಾಗುತ್ತವೆ. ಕಾರಣ, ಇವುಗಳಲ್ಲಿ ನರಕೋಶಗಳು ಬೆಳೆದೇ ಇರುವುದಿಲ್ಲ. ಹೀಗಾಗಿ ಬೋಷ್ ತಂಡ ಇಂತಹ ಕುರುಡಾದ ಇಲಿಗಳ ಕಣ್ಣಿನ ಕೋಶಗಳಲ್ಲಿ ಬೀಟಾ ಕೆಟಾನಿನ್ ಉತ್ಪಾದಿಸುವ ಜೀನುಗಳನ್ನು ಮೊದಲು ಹುದುಗಿಸಿತು. ವಿಶೇಷ ಎಂದರೆ ಇಲಿಗಳಲ್ಲಿ ಸಾಮಾನ್ಯವಾಗಿ ತೆಪ್ಪಗೆ ಇರುವಂತಹ ಮ್ಯುಲ್ಲರ್ ಕೋಶಗಳು ಕೂಡ ಹೊಸ ಕೋಶಗಳನ್ನು ಸೃಷ್ಟಿಸುವುದನ್ನು ಇವರು ಕಂಡರು. ಈ ಕೋಶಗಳು ರಾಡ್ ಮತ್ತು ಶಂಕುಗಳಾಗುವಂತೆ ರಾಸಾಯನಿಕವಾಗಿ ಪ್ರೇರೇಪಿಸಿದರು. ಹೀಗೆ ಮಾಡಿದಾಗ ಹುಟ್ಟಾಗುರುಡಿ ಇಲಿಗಳು ಬೆಳಕಿಗೆ ಸ್ಪಂದಿಸಿದುವಂತೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿಯೂ ರಾಡ್ ಕೋಶಗಳಂತಹ ಕೋಶಗಳು ಕಂಡುವಂತೆ. ಅಷ್ಟೇ ಅಲ್ಲ, ಈ ಕೋಶಗಳ ಸಂಖ್ಯೆಯನ್ನೂ ಇವರು ಲೆಕ್ಕ ಹಾಕಿದ್ದಾರೆ. ಕಾಲ ಕಳೆದಂತೆ ಸಾಮಾನ್ಯವಾಗಿದ್ದ ಕೋಶಗಳ ಸಂಖ್ಯೆ ಕಡಿಮೆಯಾಗಿ ರಾಡ್ನಂತಹ ಕೋಶಗಳ ಸಂಖ್ಯೆ ಹೆಚ್ಚಿದುವಂತೆ. ಅರ್ಥಾತ್ ಕೇವಲ ನರಕೋಶಗಳ ಉತ್ಪಾದನೆ ಮಾತ್ರವಲ್ಲ, ಅವುಗಳ ಪರಿವರ್ತನೆಯೂ ನಡೆದಿದೆ ಎಂದಾಯಿತು. ಹೀಗೆ ಹೊಸದಾಗಿ ಯಾವುದೇ ಜೀವಕೋಶಗಳನ್ನು ಹುದುಗಿಸದೆಯೇ ಕೇವಲ ರಾಸಾಯನಿಕಗಳ ನೆರವಿನಿಂದ ಕಣ್ಣಿನಲ್ಲೇ ಸುಪ್ತವಾಗಿರುವಂತಹ ಮ್ಯುಲ್ಲರ್ ಕೋಶಗಳನ್ನು ಜಾಗೃತಗೊಳಿಸಿ ಹೊಸ ರಾಡ್ ಕೋಶಗಳನ್ನು ಸೃಷ್ಟಿಸುವುದು ಸಾಧ್ಯ ಎನ್ನುತ್ತಾರೆ ಬೋಷೆ. ಸ್ಟೆಮ್ ಕೋಶಗಳ ಚಿಕಿತ್ಸೆಗೆ ಇದು ಪರ್ಯಾಯ ಚಿಕಿತ್ಸೆ ಆಗಬಹುದು ಎನ್ನುವ ಆಶಯ ಇದೆ. ಅದು ನಿಜವಾಗುವುದಕ್ಕೂ ಮುನ್ನ ಈ ಪರೀಕ್ಷೆ ಮನುಷ್ಯರಲ್ಲೂ ರಾಡ್ ಕೋಶಗಳನ್ನು ಸೃಷ್ಟಿಸುತ್ತದೆ ಎನ್ನುವುದು ಸಿದ್ಧವಾಗಬೇಕು. ಹಾಗೆಯೇ ಬೇರೆ ಯಾವ ಅಪಾಯವೂ ಇಲ್ಲ ಎನ್ನುವುದು ಖಚಿತವಾಗಬೇಕು ಅಲ್ಲವೇ? ಚುಟುಕು ಚುರುಮುರಿ. ಶಾವಿಗೆಯನ್ನು ಬಾಗಿಸುವುದು ಹೇಗೆ? ಶಾವಿಗೆಯನ್ನು ಬಾಗಿಸುವುದೇ? ಬಿಲ್ಲು ಬಾಗಿಸುವುದನ್ನು ಕೇಳಿದ್ದೇವೆ, ಗಿಡವನ್ನು ಬಾಗಿಸುವುದನ್ನು ಕೇಳಿದ್ದೇವೆ, ಶಾವಿಗೆಯನ್ನು ಬಾಗಿಸುವುದೇ? ಅದರಲ್ಲೇನು ಮಹಾ ಎಂದಿರಾ? ಒಮ್ಮೆ ಒಣ ಶಾವಿಗೆಯನ್ನು ತೆಗೆದುಕೊಂಡು ಬಾಗಿಸಲು ಪ್ರಯತ್ನಿಸಿ. ಅದು ವಿಕ್ರಮ್ ಮತ್ತು ಬೇತಾಳನ ಕಥೆಯಲ್ಲಿ ಬೇತಾಳನು ವಿಕ್ರಮನನ್ನು ಹೆದರಿಸುವಂತೆ ಸಹಸ್ರ ಹೋಳುಗಳಾಗಿ ಮುರಿಯದಿದ್ದರೆ ಕೇಳಿ. ಬಹಳ ಹಿಂದೆ ಸ್ವಯಂವರಗಳಲ್ಲಿ ರಾಜಕುಮಾರರು ಬಿಲ್ಲನ್ನು ಬಾಗಿಸಿ ಹೆದೆ ಕಟ್ಟುವ ಸ್ಪರ್ಧೆ ಇತ್ತಂತೆ. ಅಷ್ಟೆಲ್ಲ ಕಷ್ಟದ ಬದಲಿಗೆ ಶಾವಿಗೆಯನ್ನು ಮುರಿದೆಯೇ ಬಾಗಿಸುವಂತಹ ಸ್ಪರ್ಧೆ ಇದ್ದಿದ್ದರೆ ಬಹುಶಃ ಮಹಾಭಾರತವೂ ರಾಮಾಯಣವೂ ನಡೆಯುತ್ತಲೇ ಇರಲಿಲ್ಲ ಎನ್ನಬಹುದು. ಹಾ, ಹಾಗಂತ ನಿರಾಶರಾಗಬೇಕಿಲ್ಲ. ಶಾವಿಗೆಯನ್ನು ಮುರಿಯದಂತೆ ಬಾಗಿಸುವುದು ಹೇಗೆ ಎಂಬ ಬಗ್ಗೆ ಮಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಭಾರತೀಯ ಗಣಿತಜ್ಞ ವಿಶಾಲ್ ಪಾಟೀಲ್ ಮತ್ತು ಸಂಗಡಿಗರು ಶೋಧ ಮಾಡಿದ್ದಾರೆಂದು ಫಿಸಿಕ್ಸ್ ವರ್ಲ್ಡ್ ಪತ್ರಿಕೆ ವರದಿ ಮಾಡಿದೆ. ಹಸಿಯಾದ ಇಲ್ಲವೇ ಬೇಯಿಸಿದ ಶಾವಿಗೆಯನ್ನು ದಾರದ ಹಾಗೆ ಹೇಗೆ ಬೇಕಾದರೂ ಸುರುಳಿ ಸುತ್ತಿ ಗಂಟು ಗೋಜಲಾಗಿಸಬಹುದು. ಆದರೆ ಒಣಶಾವಿಗೆಯ ಕತೆ ಹಾಗಲ್ಲ. ಒರಟಾದ ಅದು ಸದಾ ನೇರ. ಹಾಗೆಯೇ ಬಿರುಕಲು ವಸ್ತು ಕೂಡ ಒಂದಿಷ್ಟು ಬಾಗಿಸಲು ಪ್ರಯತ್ನಿಸಿದರೂ ಕೂಡ ಪುಡಿಯಾಗುತ್ತದೆ. ಬಹುಶಃ ಇದು ಹಾಗಾಗುವುದರಿಂದಲೇ ಶಾವಿಗೆ ಪಾಯಸ ಮಾಡುವುದು ಸುಲಭವಾಗಿರಬೇಕು. ಆದರೆ ಈ ಒಣಶಾವಿಗೆ ಮುಟ್ಟಿದರೆ ಮುರಿಯುತ್ತದೇಕೆ? ಮುರಿಯಲಿ ಬಿಡಿ, ಆದರೆ ಎರಡು ತುಂಡುಗಳಾಗದೆ ಹತ್ತಾರು ತುಂಡುಗಳಾಗುತ್ತದಲ್ಲ, ಅದೇಕೆ? ಈ ಪ್ರಶ್ನೆ ಗಣಿತಜ್ಞರನ್ನು ಭೌತವಿಜ್ಞಾನಿಗಳನ್ನು ಬಹಳಷ್ಟು ದಿನಗಳಿಂದ ಕಾಡಿದೆ. ಇದಮಿತ್ತಂ ಎನ್ನುವ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆ, ಅಂದರೆ 13 ವರ್ಷಗಳ ಹಿಂದೆ, ಹೀಗೊಂದು ಪ್ರಯೋಗವನ್ನು ಕೆಲವು ಫ್ರೆಂಚ್ ವಿಜ್ಞಾನಿಗಳು ನಡೆಸಿದ್ದರು. ಶಾವಿಗೆಯನ್ನು ನಿಧಾನವಾಗಿ ಬಾಗಿಸಿದರೆ ಅದರ ಮೇಲೆ ಬೀಳುವ ಒತ್ತಡ ಹೇಗೆ ಬದಲಾಗುತ್ತದೆ, ಅದರಿಂದೇನು ಪರಿಣಾಮಗಳಾಗಬಹುದು ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಶಾವಿಗೆಯನ್ನು ಎರಡೂ ತುದಿಗಳಲ್ಲಿ ಹಿಡಿದುಕೊಂಡು ಬಾಗಿಸಿದರೆ ಅದು ಎಲ್ಲೋ ಒಂದೆಡೆ ಮುರಿಯುತ್ತದೆ. ಹೀಗೆ ಮುರಿದಾಗ ಉಂಟಾಗುವ ಆಘಾತದ ಬಲ ಶಾವಿಗೆಯ ಉದ್ದಕ್ಕೂ ಅಲೆಯಲೆಯಾಗಿ ಹರಿಯುತ್ತದೆ, ವೀಣೆಯ ತಂತಿಯನ್ನು ಮೀಟಿದಾಗ ಅದರಲ್ಲಿ ಅಲೆಗಳುಂಟಾಗುವ ಹಾಗೆ. ಈ ಅಲೆಗಳಿಂದಾಗಿ ಅಲ್ಲಲ್ಲಿ ಶಾವಿಗೆ ಹೆಚ್ಚೆಚ್ಚು ಬಾಗುತ್ತದೆ, ಬಳುಕುತ್ತದೆ, ಕೊನೆಗೆ ಮುರಿಯುತ್ತದೆ. ಅಂದರೆ ಈ ಮುರಿತದ ಅಲೆಗಳನ್ನು ನಿಧಾನಿಸಿದರೆ ಬಹುಶಃ ಶಾವಿಗೆ ಒಂದೇ ಕಡೆ ಬಾಗುವಂತೆ ಮಾಡಬಹುದು, ಹೀಗೆ ಎರಡೇ ತುಂಡನ್ನಾಗಿ ಮುರಿಯಬಹುದು ಎನ್ನುವುದು ಪಾಟೀಲರ ತಂಡದ ತರ್ಕ. ತರ್ಕವೇನೋ ಸರಿ, ಅದನ್ನು ಮಾಡುವುದು ಹೇಗೆ? ಇದಕ್ಕಾಗಿ ಇವರು ಗಣಿತೀಯ ಮಾದರಿಗಳನ್ನು ರಚಿಸಿ ಬಾಗಿಸುವ ಬಲ ಹಾಗೂ ಮುರಿತದ ಅಲೆಗಳ ಬಲಗಳ ನಡುವಣ ಸಂಬಂಧವನ್ನು ವಿವಿಧ ಸಂದರ್ಭಗಳಲ್ಲಿ ಲೆಕ್ಕಿಸಿದ್ದಾರೆ. ಫಲಿತಾಂಶ, ಬಾಗಿಸಿದರೂ ಎರಡೇ ತುಂಡಾಗಿ ಶಾವಿಗೆಯನ್ನು ಮುರಿಯುವುದು ಹೇಗೆ ಎಂದು ಈಗ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಇದಕ್ಕೆ ಮಾಡಬೇಕಾಗಿದ್ದು ಇಷ್ಟೇ. ಶಾವಿಗೆಯನ್ನು ಬಾಗಿಸುತ್ತಾ ಇದ್ದ ಹಾಗೆಯೇ ತುಸು ಅದನ್ನು ತಿರುಚಲು ಬೇಕಂತೆ. ಹೀಗೆ ತಿರುಚುವಾಗ ಹುಟ್ಟಿದ ಬಲ ಶಾವಿಗೆಯ ಉದ್ದಕ್ಕೂ ಅಲೆಯಾಗಿ ಸಾಗುತ್ತಿರುವ ಮುರಿತದ ಬಲವನ್ನು ನಿಧಾನಿಸುತ್ತದೆಯಂತೆ. ಹೀಗಾಗಿ ಶಾವಿಗೆ 16 ಕಡೆ ವಕ್ರವಾಗದೆ ಕೇವಲ ಒಂದೇ ಕಡೆ ಬಾಗುತ್ತದೆ, ಅಲ್ಲಿಯೇ ಮುರಿಯುತ್ತದೆ, ಎರಡೇ ತುಂಡಾಗುತ್ತದೆ ಎನ್ನುತ್ತಾರೆ ಪಾಟೀಲ್. ಅಯ್ಯೋ, ಶಾವಿಗೆ ತುಂಡಾದರೆಷ್ಟು, ಆಗದಿದ್ದರೆಷ್ಟು, ಪಾಯಸ ರುಚಿಯಾಗಿದ್ದರೆ ಸಾಕು ಎಂದಿರಾ? ಅದು ನಮಗೆ ಮತ್ತು ನಿಮಗೆ. ವಿಜ್ಞಾನಿಗಳಿಗೆ ಈ ಶಾವಿಗೆಯ ಸಮಸ್ಯೆ ಬಲು ಪ್ರಮುಖವಾದದ್ದು. ಉದಾಹರಣೆಗೆ, ಸೇತುವೆ ಕಟ್ಟುವಾಗ ಬಳಸಿರುವ ಕಬ್ಬಿಣದ ಕಂಬಿಗಳು ಬಾಗಿ 16 ಕಡೆ ಮುರಿಯಬಹುದು. ಅವು ಹಾಗಾಗದಿರಬೇಕಾದರೆ ಏನು ಮಾಡಬೇಕು? ಅಥವಾ ಸೂಕ್ಷ್ಮ ನ್ಯಾನೋ ಕಾರ್ಬನ್ನುಗಳ ತಂತಿಗಳನ್ನು ರಚಿಸುವ ಪ್ರಯೋಗಗಳು ಎಲ್ಲೆಡೆಯೂ ನಡೆಯುತ್ತಿವೆ. ಈ ತಂತಿಗಳು ಬಾಗಿದಾಗ ಒಡೆದು ಚೂರು ಚೂರಾಗದಂತೆ ಹೇಗೆ ನೋಡಿಕೊಳ್ಳುವುದು? ಇಂತಹ ಪ್ರಶ್ನೆಗಳಿಗೂ ಒಣಶ್ಯಾವಿಗೆಯ ಮೇಲಿನ ಈ ಪ್ರಯೋಗ ಉತ್ತರ ನೀಡಬಹುದು ಎನ್ನುತ್ತದೆ ಫಿಸಿಕ್ಸ್ ವರ್ಲ್ಡ್. ಸಿಡಿಯದ ಬ್ಯಾಟರಿ ಮತ್ತು ಬೆಣ್ಣೆ. ಸ್ಮಾರ್ಟ್ಫೋನ್ ಬಂದದ್ದೇ ಬಂದದ್ದು. ಎರಡು ಬಗೆಯ ತಲೆನೋವು ಶುರುವಾಯಿತು. ಮೊದಲನೆಯದು ಬ್ಯಾಟರಿಯ ಚಿಂತೆ, ಎರಡನೆಯದು ಮೆಸೇಜುಗಳ ವ್ಯಾಮೋಹ. ಬ್ಯಾಟರಿ ಚಾರ್ಜ್ ಇದೆಯೋ ಇಲ್ಲವೋ ಒಂದು ಪ್ಲಗ್ ಹುಡುಕಿ ಚಾರ್ಜ್ ಮಾಡಬೇಕೆಂದು ಒದ್ದಾಡುವವರನ್ನು ಎಲ್ಲ ಕಡೆಯೂ ನೀವು ನೋಡಿರಬಹುದು. ಬೆಳಗಿದ ಕೂಡಲೇ ಮೆಸೇಜ್ ನೋಡಲು ಸಾಕಾಗುವಷ್ಟು ಚಾರ್ಜ್ ಇಲ್ಲದಿದ್ದರೆ ಅಂತ ಫೋನನ್ನು ಚಾರ್ಜ್ಗೆ ಹಾಕಿ ಹಾಸಿಗೆಯಲ್ಲೇ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗುವವರು ಇದ್ದಾರೆ. ಇವೆಲ್ಲದರ ಜೊತೆಗೆ ಇತ್ತೀಚೆಗೆ ಬ್ಯಾಟರಿ ಸಿಡಿಯುವ ಘಟನೆಗಳು ಸಾಕಷ್ಟು ವರದಿಯಾಗಿವೆ. ಹೆಚ್ಚೆಚ್ಚು ಶಕ್ತಿಯನ್ನು ತುಂಬಿಕೊಂಡ ಬ್ಯಾಟರಿಗಳು ಸಿಡಿಯುವುದು ಸಾಮಾನ್ಯವಾಗಿದೆ. ಸ್ಯಾಮ್ಸಂಗ್ ಕಂಪನಿಯಂತೂ ಬ್ಯಾಟರಿಯ ತೊಂದರೆಯಿಂದಾಗಿ ತನ್ನ ಒಂದು ಫೋನಿನ ಮಾಡೆಲಿನ ತಯಾರಿಕೆಯನ್ನೇ ನಿಲ್ಲಿಸಿಯೂ ಬಿಟ್ಟಿದೆ. ಫೋನ್ ಸಿಡಿದೋ ಬೆಂಕಿ ಹೊತ್ತಿಕೊಂಡೋ ಅಪಾಯಕ್ಕೊಳಗಾದವರ ಬಗ್ಗೆಯೂ ನೀವು ಕೇಳಿರುತ್ತೀರಿ. ಹೀಗೆ ಬೆಂಕಿ ಹೊತ್ತದ ಸಿಡಿಯದ ಬ್ಯಾಟರಿ ಸಿಗುವುದಿಲ್ಲವೇ? ಈ ಪ್ರಶ್ನೆ ನಿಮ್ಮಲ್ಲಿದ್ದರೆ ಇದೋ ಇಲ್ಲೊಂದು ಸಿಹಿ ಸುದ್ದಿ. ಬೆಂಕಿ ಹೊತ್ತದ ಸಿಡಿಯದ ಬ್ಯಾಟರಿಯನ್ನು ತಯಾರಿಸುವ ಹೊಸ ಉಪಾಯವೊಂದನ್ನು ಅಮೆರಿಕೆಯ ಓಕ್ ರಿಜ್ ನ್ಯಾಷನಲ್ ಲ್ಯಾಬೊರೇಟರಿಯ ರಸಾಯನ ವಿಜ್ಞಾನಿ ಗೇಬ್ರಿಯಲ್ ವೈತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೀಗೆಂದು ಅಮೆರಿಕನ್ ಕೆಮಿಕಲ್ ಸೊಸೈಟಿ ವರದಿ ಮಾಡಿದೆ. ಸ್ಮಾರ್ಟ್ಫೋನ್ಗಳಲ್ಲಿ ಇರುವ ಬ್ಯಾಟರಿಗಳನ್ನು ಲಿಥಿಯಂ ಅಯಾನ ಬ್ಯಾಟರಿ ಎಂದು ಕರೆಯುತ್ತಾರೆ. ಇದರಲ್ಲಿ ಲಿಥಿಯಂ ಫಾಸ್ಫರಸ್ ಹೆಕ್ಸಾಫ್ಲೋರೈಡಿನಂತಹ ಲವಣಗಳನ್ನು ವಿದ್ಯುತ್ ಚಾರ್ಜ್ಗಳನ್ನು ಸೃಷ್ಟಿಸಲು ಬಳಸುತ್ತಾರೆ. ಎರಡೂ ಬದಿಯಲ್ಲಿರುವ ಧನ ಹಾಗೂ ಋಣ ಧ್ರುವಗಳ ನಡುವೆ ಸಾವಯವ ದ್ರವವೊಂದು ಇರುತ್ತದೆ. ಅತ್ಯಂತ ವಿದ್ಯುತ್ ಚಾರ್ಜ್ಗಳು ಹರಿಯದಂತೆ ಈ ದ್ರವದೊಳಗೆ ಒಂದು ತೆಳುವಾದ ಪ್ಲಾಸ್ಟಿಕ್ಕಿನ ಸೆಪರೇಟರ್ ಹಾಕಿರುತ್ತಾರೆ. ಧ್ರುವಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯಿಂದ ಪಾಸಿಟಿವ್ ಹಾಗೂ ನೆಗೆಟಿವ್ ಚಾರ್ಜ್ಗಳು ಉತ್ಪತ್ತಿ ಆಗುತ್ತವೆಯಾದರೂ ಇವು ಕೇವಲ ವಿದ್ಯುತ್ ತಂತಿ ಜೋಡಿಸಿದಾಗ ಮಾತ್ರ ಅದರ ಮೂಲಕ ಹರಿಯುತ್ತವೆ. ಆಗ ಕರೆಂಟು ಹರಿಯಿತು ಎನ್ನುತ್ತೇವೆ. ಯಾವುದೇ ಕಾರಣಕ್ಕೆ ಎರಡೂ ಧ್ರುವಗಳಲ್ಲಿರುವ ಚಾರ್ಜ್ಗಳು ಬೆರೆತರೆ ಬ್ಯಾಟರಿ ಬಿಸಿಯೇರಬಹುದು, ಬೆಂಕಿ ಹೊತ್ತಿಕೊಳ್ಳಬಹುದು, ಬಲು ಕ್ಷಿಪ್ರವಾಗಿ ಹೀಗಾದಲ್ಲಿ ಸಿಡಿಯಲೂಬಹುದು. ನಡುವೆ ಇರುವ ಸೆಪರೇಟರು ಇದನ್ನು ತಡೆಯುತ್ತದೆ. ಇಷ್ಟೆಲ್ಲ ಇದ್ದರೂ ಅವಘಡಗಳು ತಪ್ಪಿದ್ದಲ್ಲ. ನಡುವೆ ಇರುವ ದ್ರವದ ಬದಲಿಗೆ ಚಾರ್ಜ್ಗಳನ್ನು ಹರಿಯಬಿಡುವ ಗಟ್ಟಿ ವಸ್ತುವನ್ನು ಇಟ್ಟು ಈ ಅಪಾಯವನ್ನು ತಡೆಯಬಹುದಾದರೂ ಅದಕ್ಕಾಗಿ ಇಡೀ ಬ್ಯಾಟರಿಯ ವಿನ್ಯಾಸವನ್ನೇ ಬದಲಿಸಬೇಕಾಗಿ ಬರಬಹುದು. ವೈತ್ ತಂಡ ಇದಕ್ಕೊಂದು ಉಪಾಯವನ್ನು ಸೂಚಿಸಿದೆ. ನಡುವೆ ಇರುವ ದ್ರವವನ್ನು ದ್ರವವಾಗಿಯೇ ಇಡುವ ಬದಲಿಗೆ ತುಸು ಸಿಲಿಕಾ ಕಣಗಳನ್ನು ಸೇರಿಸಿ ಕೊಲಾಯಿಡ್ ಅಥವಾ ಕಲಿಲವನ್ನಾಗಿ ಮಾಡಿಬಿಟ್ಟರೆ ಈ ತೊಂದರೆ ನಿವಾರಣೆಯಾಗಬಹುದು ಎನ್ನುವುದೇ ಇವರ ಉಪಾಯ. ಕಲಿಲ ಎಂದರೆ ಇನ್ನೇನಲ್ಲ, ದ್ರವದಲ್ಲಿ ಘನ ಕಣಗಳು ತೇರುತ್ತಿರುವಂತಹ ಒಂದು ವಸ್ತು. ಸೀಮೆಸುಣದ ಪುಡಿಯನ್ನು ನೀರಿನಲ್ಲಿ ಕದಡಿದರೆ ಅದು ಕಲಿಲವಾಗುತ್ತದೆ. ಹಾಲು ಕೂಡ ಒಂದು ಕಲಿಲ, ಆದರೆ ಹಾಲಿನಲ್ಲಿ ನೀರಿನೊಳಗೆ ಎಣ್ಣೆಯೇ ಕಣಗಳಂತೆ ಹರಡಿಕೊಂಡಿರುತ್ತದೆ. ಇವೆರಡನ್ನೂ ಸುಲಭವಾಗಿ ಪ್ರತ್ಯೇಕಿಸಬಹುದು. ಇಂತಹ ಕಲಿಲಗಳಲ್ಲಿ ಕೆಲವು ವಿಶೇಷ ಕಲಿಲಗಳು ಉಂಟು. ಅವು ಸಾಮಾನ್ಯ ಸ್ಥಿತಿಯಲ್ಲಿ ಹರಿಯುವಂತಿದ್ದರೂ ಒತ್ತಡ ಬಿದ್ದಾಗ ಗಟ್ಟಿಯಾಗಬಹುದು, ಅಥವಾ ಬೆಣ್ಣೆಯಂತೆ ಸಾಮಾನ್ಯ ಸ್ಥಿತಿಯಲ್ಲಿ ಗಟ್ಟಿಯಾಗಿದ್ದು ಒತ್ತಡ ಬಿದ್ದಾಗ ನೀರಾಗಬಹುದು. ಬ್ಯಾಟರಿಗಳಲ್ಲಿ ಇರುವ ದ್ರವವನ್ನು ಮೊದಲನೆಯ ಬಗೆಯ ಕಲಿಲವನ್ನಾಗಿ ಮಾಡಿದರೆ ಬ್ಯಾಟರಿಗೆ ಏಟು ಬಿದ್ದಾಗ ಅದು ಗಟ್ಟಿಯಾಗಿ ಉಳಿಯುತ್ತದೆ, ಹರಿದು ಮತ್ತೊಂದು ಬದಿಯಲ್ಲಿರುವ ದ್ರವದ ಜೊತೆಗೆ ಕೂಡಿಕೊಳ್ಳುವ ಸಾಧ್ಯತೆ ಇರದು ಎನ್ನುವುದು ವೈದ್ ಅವರ ತರ್ಕ. ನೀರಿನಲ್ಲಿ ಮೆಕ್ಕೆಜೋಳದ ಹಿಟ್ಟನ್ನು ಕದಡಿದರೆ ಅದು ಆರಂಭದಲ್ಲಿ ನೀರಾಗಿದ್ದರೂ ಜೋರಾಗಿ ಒತ್ತಿದರೆ ಗಟ್ಟಿಯಾಗಿ ಬಿಡುತ್ತದೆ. ಹೀಗೆಯೇ ಸಿಲಿಕಾದ ಸೂಕ್ಷ್ಮ ಗುಂಡುಗಳನ್ನು ಬ್ಯಾಟರಿಯ ನಡುವಿರುವ ದ್ರವದೊಳಗೆ ಕೂಡಿಸಿ ಕಲಿಲವನ್ನು ಉಂಟು ಮಾಡಿದ್ದಾರಂತೆ ವೈತ್. ಈ ಕಲಿಲವಿರುವ ಬ್ಯಾಟರಿಯನ್ನು ಎಷ್ಟು ಜೋರಾಗಿ ಹೊಡೆದರೂ ಅದು ಬಿಸಿಯೇರುವುದಿಲ್ಲ ಎನ್ನುತ್ತಾರೆ ಇವರು. ಈ ಬ್ಯಾಟರಿ ಯಾವಾಗ ಮಾರುಕಟ್ಟೆಗೆ ಬಂದು ನಮ್ಮ ಸ್ಮಾರ್ಟ್ಫೋನಿನ ಬೆನ್ನೇ ಇರುತ್ತದೆಯೋ ಕಾದು ನೋಡೋಣ. ತುಂತುರು ಸುದ್ದಿಗಳು. ಕಾರ್ಬನ್ ನ್ಯಾನೋರೂಪಗಳಲ್ಲಿ ಗ್ರಾಫೀನ್ ಎನ್ನುವುದೊಂದು ಹೊಗೆ ಮಸಿಯಲ್ಲಿಯೂ ಇದೀಗ ಹಲವಾರು ವಿನೂತನ ಜೈವಿಕ ಸಾಧನಗಳಲ್ಲಿಯೂ ಇರುವ ಈ ವಸ್ತುವನ್ನು ನಮ್ಮ ಶ್ವಾಸಕೋಶದಲ್ಲಿರುವ ಕಿಣ್ವವೊಂದು ಜೀರ್ಣಿಸಿಬಿಡುತ್ತದಂತೆ. ಇದು ನಿಜವಾದರೆ ನಿರಾತಂಕವಾಗಿ ಗ್ರಾಫೀನಿನ ಔಷಧ ಜೈವಿಕ ಸೆನ್ಸಾರ್ಗಳನ್ನು ನಾವು ಬಳಸಬಹುದು. ಬೆಳ್ಳುಳ್ಳಿಯಲ್ಲಿರುವ ನೂರಾರು ಘಾಟಿನ ವಸ್ತುಗಳಲ್ಲಿ ಒಂದಾದ ಅಜೋಯೀನ್ ಅನ್ನು ಬೆಳ್ಳುಳ್ಳಿ ಇಲ್ಲದೆಯೇ ಕೃತಕವಾಗಿ ಪ್ರಯೋಗಾಲಯದಲ್ಲಿ ತಯಾರಿಸುವ ವಿಧಾನವನ್ನು ಇಂಗ್ಲೆಂಡಿನ ವಿಜ್ಞಾನಿಗಳು ರೂಪಿಸಿದ್ದಾರೆ. ಕೀಟಭಕ್ಷಕ ಡೈನೋಸಾರುಗಳ ಪೂರ್ವಜರು ಎನ್ನಿಸುವಂತಹ ಎರಡು ಹೊಸ ಡೈನೋಸಾರುಗಳ ಪಳೆಯುಳಿಕೆಗಳನ್ನು ಚೀನಾದ ವಿಜ್ಞಾನಿಗಳು ಹೆಕ್ಕಿದ್ದಾರಂತೆ. ಇವು ಅತ್ತ ಮಾಂಸಭಕ್ಷಕರೂ ಅಲ್ಲದ, ಇತ್ತ ಕೀಟಭಕ್ಷಕರೂ ಅಲ್ಲದ ಡೈನೋಸಾರುಗಳು. ಇವುಗಳ ಹೆಸರು ಬೋನಿಕಸ್ ಮತ್ತು ಸಿಯೋನಿಕಸ್. ಸಿಹಿ ನೀರಿನಲ್ಲಿ ಲೋಹಗಳು ಕೂಡಿ ಮಾಲಿನ್ಯವಾಗುತ್ತಿವೆ ಎನ್ನುವುದನ್ನು ನೀರನ್ನು ಬಳಸಲು ಆಗದ ಸ್ಥಿತಿ ಬರುವವರೆಗೂ ಕಾಯದೆ ಮೊದಲೇ ತಿಳಿದುಕೊಳ್ಳಲು ಏನು ಮಾಡಬೇಕು ಗೊತ್ತೇ? ಹಾ, ಅಲ್ಲಿರುವ ಮೀನಿನ ಮೇಲಿರುವ ಹೇನುಗಳನ್ನು ಲೆಕ್ಕ ಹಾಕಬೇಕಂತೆ. ಈ ಹೇನುಗಳು ನೀರಿನಲ್ಲಿರುವ ಲೋಹದ ಪ್ರಮಾಣವನ್ನು ತಿಳಿಸುವಂತಹ ಸೂಚಿಗಳು ಎನ್ನುತ್ತದೆ ಒಂದು ವರದಿ. ಅನುವಂಶೀಯ ರೋಗಕ್ಕೆ ಬ್ಯಾಕ್ಟೀರಿಯಾ ಚಿಕಿತ್ಸೆ. ಅನುವಂಶೀಯ ರೋಗಗಳೆಂದರೆ ಗೊತ್ತಲ್ಲ, ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆಗಳು, ನಮ್ಮ ತಳಿಗುಣಗಳಲ್ಲಿರುವ ಯಾವುದೋ ದೋಷದ ಫಲವಾಗಿ ಕಾಡುವ ತೊಂದರೆಗಳು. ಇಂತಹವುಗಳಿಗೆ ಸಾಮಾನ್ಯವಾಗಿ ಚಿಕಿತ್ಸೆ ಇಲ್ಲ ಎನ್ನುವ ಮಾತಿದೆ. ಇದು ಆ ಮಾತಿಗೆ ಒಂದು ಗುದ್ದು ಕೊಟ್ಟಿದೆ ನೇಚರ್ ಬಯೋಟೆಕ್ನಾಲಜಿ. ಬ್ಯಾಕ್ಟೀರಿಯಾಗಳನ್ನು ಬಳಸಿ ಅನುವಂಶೀಯವಾಗಿ ಹಲವರನ್ನು ಕಾಡುವ ಫೀನೈಲ್ ಕಿಟೋನ್ ಯೂರಿಯಾ ಎನ್ನುವ ರೋಗವನ್ನು ತಹಬಂದಿಗೆ ತರಬಹುದಂತೆ. ಹೀಗೆಂಬ ಸಂಶೋಧನೆಯನ್ನು ಅಮೆರಿಕೆಯ ಜೈವಿಕ ತಂತ್ರಜ್ಞಾನ ಕಂಪನಿ ಸಿನ್ಲಾಜಿಕ್ಕಿನ ಸಂಶೋಧಕಿ ವಿನ್ಸೆಂಟ್ ಇಸಾಬೆಲ್ಲಾ ಮತ್ತು ಸಂಗಡಿಗರು ನೇಚರ್ ಬಯೋಟೆಕ್ನಾಲಜಿ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಫೀನೈಲ್ ಕಿಟೋನ್ ಯೂರಿಯಾ ಅಥವಾ ಪಿಕೆಯು ಎನ್ನುವುದು ಒಂದು ವಿಶಿಷ್ಟ ಅನುವಂಶೀಯ ದೋಷ. ಈ ದೋಷವಿರುವ ವ್ಯಕ್ತಿಗಳು ಆಹಾರದಲ್ಲಿರುವ ಫೀನೈಲ್ ಅಲನಿನ್ ಎನ್ನುವ ಅಮೈಲೋ ಆಮ್ಲಗಳನ್ನು ಜೀರ್ಣಿಸಿಕೊಳ್ಳಲಾರರು. ಅದಕ್ಕಾಗಿ ಬೇಕಾದಂತಹ ಕಿಣ್ವವೊಂದು ಕಾಣೆಯಾಗಿರಬಹುದು, ಇಲ್ಲವೇ ಕಡಿಮೆ ಪ್ರಮಾಣದಲ್ಲಿ ಇರಬಹುದು. ಫೀನೈಲ್ ಅಲನಿನ್ ದೇಹದಲ್ಲಿ ಸಂಗ್ರಹಗೊಂಡು ಹಲವು ತೊಂದರೆಗಳು ಉಂಟಾಗುತ್ತವೆ. ಸೋಂಕು ರೋಗದಂತೆ ಇದನ್ನು ಗುಣಪಡಿಸುವ ಔಷಧಗಳು ಇಲ್ಲದರಿಂದ, ಬಹುತೇಕ ಪ್ರೋಟೀನುಗಳೇ ಇಲ್ಲದ ಅಥವಾ ನಿರ್ದಿಷ್ಟ ಅಮೈನೋ ಆಮ್ಲಗಳಷ್ಟೇ ಇರುವಂತಹ ವಿಶಿಷ್ಟ ಆಹಾರಗಳನ್ನು ಸೇವಿಸಬೇಕಾಗುತ್ತದೆ. ಜೊತೆಗೆ ಇತರೆ ಪೋಷಕಾಂಶಗಳನ್ನು ಒದಗಿಸುವಂತಹ ಪಥ್ಯಾಹಾರವು ಅವಶ್ಯಕವಾಗುತ್ತದೆ. ಜೀನ್ ಚಿಕಿತ್ಸೆ ಎನ್ನುವುದು ಇನ್ನೂ ಕೈ ಹತ್ತಿಲ್ಲದ ಈ ಸ್ಥಿತಿಯಲ್ಲಿ ಸದ್ಯಕ್ಕೆ ಕೆಲವು ವಿಶೇಷ ಔಷಧ ಹಾಗೂ ಪಥ್ಯಾಹಾರಗಳಷ್ಟೇ ಪಿಕೆಯುಗೆ ಚಿಕಿತ್ಸೆಯಾಗಿವೆ. ಇರುವ ಎರಡು ಔಷಧಗಳು ಹಲವು ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತವೆ ಕೂಡ. ಇದಕ್ಕಾಗಿ ಹೊಸದೊಂದು ಉಪಾಯವನ್ನು ಇಸಾಬೆಲ್ಲಾ ಸೂಚಿಸಿದ್ದಾರೆ. ನಮ್ಮ ಹೊಟ್ಟೆಯೊಳಗೆ ವಾಸಿಸುವ, ಕೆಲವೊಮ್ಮೆ ಬೇಧಿಯನ್ನುಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಫೀನೈಲ್ ಅಲನಿನ್ ಅನ್ನು ಜೀರ್ಣಿಸುವಂತೆ ತಿದ್ದುವುದೇ ಈ ಉಪಾಯ. ಹೀಗೆ ತಿದ್ದಿದ ಬ್ಯಾಕ್ಟೀರಿಯಾವನ್ನು ನಿತ್ಯ ಸೇವಿಸುತ್ತಿದ್ದರೆ ಪ್ರೋಟೀನ್ ಅನ್ನು ಸಹಜವಾಗಿಯೇ ಜೀರ್ಣಿಸಿಕೊಳ್ಳಬಹುದು. ಹೀಗೆ ತರ್ಕಿಸಿರುವ ಇವರು ಕರುಳಿನಲ್ಲಿದ್ದಾಗ ಮಾತ್ರವೇ ಫೀನೈಲ್ ಅಲನಿನ್ ಅನ್ನು ಜೀರ್ಣಿಸುವ ಕಿಣ್ವಗಳನ್ನು ತಯಾರಿಸುವಂತೆ ಎಸ್ಚರ್ಶಿಯಾ ಕೋಲಿ ನಿಸೆಲ್ ಬ್ಯಾಕ್ಟೀರಿಯಾಗಳನ್ನು ತಿದ್ದಿದ್ದಾರೆ. ಈ ಕುಲಾಂತರಿಗಳನ್ನು ಫೀನೈಲ್ ಕೀಟೋನ್ ಯೂರಿಯಾ ತೊಂದರೆಗೊಳಗಾದಂತಹ ಇಲಿಗಳಿಗೆ ತಿನ್ನಿಸಿದಾಗ ಇಲಿಗಳ ರಕ್ತದಲ್ಲಿ ಕೂಡಿಕೊಂಡಿದ್ದ ಫೀನೈಲ್ ಅಲನಿನಲ್ಲಿ ಶೇಕಡ 38% ಕಡಿಮೆಯಾಯಿತಂತೆ. ಇಲಿಗಳು ಪಥ್ಯಾಹಾರವಿಲ್ಲದಿದ್ದಾಗಲೂ ಪ್ರೋಟೀನು ಜೀರ್ಣಿಸಿಕೊಂಡುವಂತೆ. ಇದೇ ಪ್ರಯೋಗವನ್ನು ಕೋತಿಗಳಲ್ಲಿಯೂ ಇವರು ಮಾಡಿ ನೋಡಿದ್ದಾರೆ. ಅಲ್ಲಿಯೂ ಬ್ಯಾಕ್ಟೀರಿಯಾಗಳನ್ನು ನೀಡಿದ ಕೋತಿಗಳಿಗೆ ನಿತ್ಯಕ್ಕಿಂತಲೂ ಹೆಚ್ಚು ಫೀನೈಲ್ ಅಲನಿನ್ ತಿನ್ನಿಸಿದಾಗಲೂ ರಕ್ತದಲ್ಲಿ ಅದು ಕಾಣಿಸಲಿಲ್ಲ ಎನ್ನುತ್ತಾರೆ ಇಸಾಬೆಲ್ಲಾ. ಬ್ಯಾಕ್ಟೀರಿಯಾಗಳು ಇವನ್ನು ಟ್ರಾನ್ಸ್ ಸಿನಮೇಟ್ ಎನ್ನುವ ರಾಸಾಯನಿಕವನ್ನಾಗಿ ಪರಿವರ್ತಿಸಿದುವೆಂದು, ಈ ರಾಸಾಯನಿಕವನ್ನು ದೇಹವು ಜೀರ್ಣಿಸಿಕೊಂಡು ಮೂತ್ರದ ಮೂಲಕ ಹೊರಗಟ್ಟಿತೆಂದು ಇವರು ಪತ್ತೆ ಮಾಡಿದ್ದಾರೆ. ಅರ್ಥಾತ್ ಫೀನೈಲ್ ಅಲನಿನ್ ಸಂಗ್ರಹಗೊಳ್ಳುವುದನ್ನು ಹೀಗೆ ತಿದ್ದಿದ ಬ್ಯಾಕ್ಟೀರಿಯಾಗಳು ಸಮರ್ಥವಾಗಿ ತಡೆಯಬಲ್ಲವು ಎಂದಷ್ಟೆ. ಹೀಗೆ ಅನುವಂಶೀಯ ಕಾಯಿಲೆಗೂ ಹೊಸದೊಂದು ಬ್ಯಾಕ್ಟೀರಿಯಾ ಚಿಕಿತ್ಸೆಯನ್ನು ಇವರು ಕಂಡುಕೊಂಡಿದ್ದಾರೆ. ಜಾಣ ಪ್ರಶ್ನೆ. ಗರುಡ ಸಂಜೀವಿನಿ ಮರದ ಬೇರು ಹರಿಯುವ ನೀರಿನಲ್ಲಿ ಮುಂದೆ ಚಲಿಸುತ್ತದೆ ಎಂದು ಕೇಳಿದ್ದೇವೆ. ಅದು ಚಲಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಚೆನ್ನೈನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸಸ್ನ ಗಣಿತಜ್ಞ ಡಾ ಗೌತಮ್ ಮೆನನ್ ಹೀಗೆ ಉತ್ತರ ಕಳಿಸಿದ್ದಾರೆ. ಇದು ತಿರುಗಣಿ ಅಥವಾ ಸ್ಕ್ರೂನಂತೆಯೇ ಕೆಲಸ ಮಾಡುತ್ತದೆ. ಸ್ಕ್ರೂವನ್ನು ಮುಂದೂಡುವಾಗ ನಾವು ಅದನ್ನು ತಿರುಗಿಸುತ್ತೇವಷ್ಟೇ. ಇಲ್ಲಿ ಆ ರೀತಿಯ ಬಲದ ಬದಲಿಗೆ ನೀರಿನ ಹರಿವು ಗರುಡ ಸಂಜೀವಿನಿ ಬೇರನ್ನು ತಿರುಗಿಸುತ್ತದೆ ಅಷ್ಟೇ. ಹೀಗೆ ತಿರುಗುವುದರಿಂದ ಉಂಟಾಗುವ ಬಲವೇ ಅದನ್ನು ಮುಂದೆ ದೂಡುತ್ತದೆ. ನೀರಿನ ಹರಿವಿಲ್ಲದಿದ್ದರೆ ಅದು ಮುಂದೆ ಚಲಿಸಲಾರದು ಎಂದು ಅವರು ವಿವರಿಸಿದ್ದಾರೆ. ಇದಕ್ಕೂ ಬೇರು ಹಗುರವಾಗಿದೆಯೋ ಭಾರವಿದೆಯೋ ಎನ್ನುವುದಕ್ಕೂ ಸಂಬಂಧವಿಲ್ಲವಂತೆ. ಯಾರಾದರೂ ಪರೀಕ್ಷಿಸಬಹುದೇ? ಜಾಣ ನುಡಿ ಆಗಸ್ಟ್ 26, 1741. ಪ್ರಾಣವಾಯುವನ್ನು ಮೊದಲು ಪತ್ತೆ ಮಾಡಿದ ಫ್ರೆಂಚ್ ವಿಜ್ಞಾನಿ ಆಂಟೋನಿ ಲಾರೆನ್ ಲೆವಾಸಿಯೇ ಹುಟ್ಟಿದ ದಿನ. ಈತ ಪ್ರಾಣವಾಯು ಅಥವಾ ಆಮ್ಲಜನಕ ಅರ್ಥಾತ್ ಆಕ್ಸಿಜನ್ ಎನ್ನುವ ವಸ್ತು ಇದೆ ಎನ್ನುವುದನ್ನು ಗುರುತಿಸುವವರೆಗೂ ಫ್ಲಾಜಿಸ್ಟಾನ್ ಎನ್ನುವ ವಸ್ತುವಿದೆ ಎಂದು ನಂಬಲಾಗಿತ್ತು. ಉರಿಯುವ ಎಲ್ಲ ವಸ್ತುಗಳಲ್ಲಿಯೂ ಫ್ಲಾಜಿಸ್ಟಾನ್ ಇದೆ. ಅದು ವಸ್ತುಗಳು ಉರಿಯುವುದಕ್ಕೆ ಅದೇ ಕಾರಣ. ವಸ್ತು ಉರಿದು ಬೂದಿಯಾದಾಗ ಇದು ಬಿಡುಗಡೆಯಾಗುತ್ತದೆ ಎಂದು ಆಗ ಎಲ್ಲರೂ ನಂಬಿದ್ದರು. ಆದರೆ ಈ ತರ್ಕವನ್ನು ಸುಳ್ಳು ಎಂದು ನಿರೂಪಿಸಿದ್ದು ಲೆವಾಸಿಯೇ. ಈತ ಗಾಳಿಯಲ್ಲಿ ಎರಡು ವಸ್ತುಗಳಿವೆ, ಒಂದು ಉರಿಯಲು ನೆರವಾಗುತ್ತದೆ, ಇನ್ನೊಂದು ಉರಿಯಲು ನೆರವಾಗುವುದಿಲ್ಲ ಎಂದು ನಿರೂಪಿಸಿದ. ಅಲ್ಲದೆ ಉರಿಯಲು ನೆರವಾಗುವ ವಸ್ತುವೇ ಆಮ್ಲಜನಕ ಎಂದು ಈತ ಹೇಳಿದ. ಅನಂತರ ಈ ಆಮ್ಲಜನಕವೇ ಜೀವಿಗಳ ಉಸಿರಾಟಕ್ಕೂ ಅವಶ್ಯಕ ವಸ್ತು ಎಂಬುದು ತಿಳಿಯಿತು. ಹಾ, ಲೆವಾಸಿಯೇ ಇಷ್ಟೆಲ್ಲ ಮಾಡಿದರೂ ರಾಜಕೀಯ ಕಾರಣಗಳಿಗಾಗಿ ಆತ ತನ್ನ ಪ್ರಾಣವನ್ನು ತೆರಬೇಕಾಯಿತು. ಅಂದಿನ ಫ್ರೆಂಚ್ ಸಮಾಜದಲ್ಲಿ ಅಧಿಕಾರಶಾಹಿಗಳನ್ನು ವಿರೋಧಿಸಿ ನಡೆದ ಕ್ರಾಂತಿಯ ವೇಳೆ ಈತನನ್ನು ಸೆರೆ ಹಿಡಿದು ಸಾರ್ವಜನಿಕವಾಗಿ ಗೋಣು ಕೊಯ್ದು ಕೊಲೆ ಮಾಡಲಾಯಿತು. ಏಕೆಂದರೆ ಈತ ಅಂದಿನ ರಾಜನ ರಾಯಭಾರಿಯಾಗಿ ಸಾರ್ವಜನಿಕರಿಂದ ಸುಂಕ ವಸೂಲಿ ಮಾಡುತ್ತಿದ್ದ. ಹಾ, ಇನ್ನೊಂದು ವಿಷಯ, ಲೆವಾಸಿಯೇ ತನ್ನೆಲ್ಲ ಶೋಧಗಳಿಗೂ ಬಳಸಿದ್ದು ಕೇವಲ ಒಂದು ತಕ್ಕಡಿಯನ್ನು. ಆ ತಕ್ಕಡಿಯಲ್ಲಿ ವಿವಿಧ ಕ್ರಿಯೆಗಳಿಗೆ ಒಳಗಾದಂತಹ ವಸ್ತುಗಳನ್ನು ತೂಗಿ ತನ್ನ ತರ್ಕವನ್ನು ಈತ ರೂಪಿಸಿಕೊಂಡ. ಆಮ್ಲಜನಕವಿಲ್ಲದಿದ್ದರೆ ರಕ್ತದ ಕಡುಗೆಂಪು ಬಣ್ಣ ಕೆಡುತ್ತದೆ ಎಂದು ತಿಳಿಸಿದ್ದು ಕೂಡ ಲೆವಾಸಿಯೇ. ಇದು ಇಂದಿನ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯನ್ನು ಕುರಿತ ಸಲಹೆ, ಸಂದೇಹಗಳಿಗೆ ಹಾಗೂ ಜಾಣ ಪ್ರಶ್ನೆಗೆ ಉತ್ತರ ಇದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಾಪ್ ಮಾಡಿ.